हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम् ॐ जन्माद्यस्य यतोऽन्वयः इतरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम् पौरोहित्याय भगवान् वृतः काव्यो महासुरैः छण्डामर्कौ सुतौ तस्य दैत्यराजगृहान्तिके। ನಾರದರು ವಿಶೇಷವಾಗಿ ಮುಂದಿನ ಕಥಾಭಾಗವನ್ನು ಹೇಳ್ತಾ ಇದ್ದಾರೆ. ದೈತ್ಯರಿಗೆಲ್ಲ ಗುರುಗಳಾಗಿ ಶುಕ್ರಾಚಾರ್ಯರು ಬಂದ್ರಯ್ಯ. ಅವರ ಮಕ್ಕಳು ಷಂಡಾಮರ್ಕರು. ಅವರು ಪ್ರಹ್ಲಾದರಾಜರಿಗೂ ಮತ್ತು ಮಿಕ್ಕ ಅವರ ತಮ್ಮಂದರಿಗೂ ದೈತ್ಯ ಬಾಲಕರಿಗೂ ಪಾಠವನ್ನು ಹೇಳಿಕೊಡುತ್ತಾ ಪ್ರಹ್ಲಾದರಾಜರು ಏನು ಗುರುಗಳು ಹೇಳುತ್ತಾ ಇದ್ದಾರೆ ಅದನ್ನು ಕೇಳುತ್ತಾ ಇದ್ದಾರಷ್ಟೇ ಹೊರತು ಅವರು ಅದನ್ನು ಧಾರಣೆ ಮಾಡುತ್ತಾ ಇಲ್ಲ. ನಸಾಧು ಮನಸಾ ಮೇನೆ ಸ್ವರೂಪ ಅಸದ್ಗ್ರಹಶ್ರಯಂ. ಇದು ಸಹಜವಾಗಿ ತಪ್ಪಾದ ತಿಳುವಳಿಕೆ ಇವರದ್ದು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಅವರ ತಪ್ಪಾದ ತಿಳುವಳಿಕೆಯನ್ನು ಇವರು ಸರಿಯಾದ್ದು ಅಂತ ಗ್ರಹಣ ಮಾಡಲಿಲ್ಲ, ತಪ್ಪಾದ್ದು ಅಂತಲೇ ತಿಳಿದು ಬಿಟ್ಟು ಬಿಟ್ಟರು ಅದನ್ನು. ಇಲ್ಲಿ ನಾವು ಪ್ರಹ್ಲಾದರಾಜರ ಅದ್ಭುತವಾದ ಶಿಕ್ಷಣ ನಾವು ನೋಡಬೇಕು. ನಮಗೆ ಒಂದು ವೇಳೆ ನಮಗೆ ಯಾವುದೇ ವಿಚಾರ ಚೆನ್ನಾಗಿ ಗೊತ್ತಿದ್ರು ಗುರುಗಳು ಅಂತ ಯಾರು ಬಂದಿದ್ರು ಅಥವಾ ಹೊರಗೆ ಪ್ರವಚನಕಾರರು ಪಾಠ ಹೇಳುವವರು ಯಾರು ಸಿಕ್ಕಿರ್ತಾರೆ ನಮಗೆ, ಅವರು ನಮಗಿಂತ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ. ಕೆಲವು ವಿಷಯ ಯಾವುದಾದ್ರೂ ಸರಿ, ನಮಗೆ ಗೊತ್ತಿದ್ದು ಅವರಿಗೆ ಗೊತ್ತಿರಲ್ಲ. ಸಣ್ಣ ವಿಷಯ ಒಂದು ಯಾವುದು, ಅಷ್ಟು ಮಾತ್ರಕ್ಕೆ ಅವರನ್ನು ನಾವು ನಮಗಿಂತ ಕಡಿಮೆ ಎಣಿಸಬಾರದು. ಅವರು ಆ ಒಂದು ಸಣ್ಣ ಭಾಗದಲ್ಲಿ ಏನೋ ತಪ್ಪು ಹೇಳಿದ್ರು ಅಂತ, ತಪ್ಪಾಗಿ ತಿಳ್ಕೊಂಡಿದ್ರು ಅಂತ ಅವರಿಗೆ ನಾವು ಉಪದೇಶ ಕೊಡ್ಲಿಕ್ಕೆ ಹೋಗೋದು, ಅಯ್ಯೋ ಹೀಗಲ್ಲ ಹಾಗಲ್ಲ. ಪ್ರಹ್ಲಾದರಾಜರು ಮಾತೇ ಆಡಲಿಲ್ಲ, ಮಾತೇ ಆಡಲಿಲ್ಲ, ಆದರೆ ಅದನ್ನು ಗ್ರಹಣ ಮಾಡಲಿಲ್ಲ, ಪಕ್ಕಕ್ಕಿಟ್ರು, ಸೈಲೆಂಟಾಗಿ ತಂಪಾಡಿ ತಾವಿದ್ರು. ನಾವು ಹಾಗೆ ಮಾಡಬೇಕು. ಯಾವ ಹಿರಿಯರ ಮನಸ್ಸನ್ನು ನೋಯಿಸೋದು ಬೇಡ. ನಮಗೆ ಗೊತ್ತಿದ್ರೆ ನಾವು ಸುಮ್ಮನೆ ಇರೋಣ. ಆ ದೊಡ್ಡವರಿಗೆ ಉಪದೇಶ ಕೊಡುವಂತಹ ಒಂದು ಪ್ರಸಂಗ ನಾವು ಮಾಡಲಿಕ್ಕೆ ಹೋಗಬಾರದು. ಅದರಿಂದ ಅವರು ಮನಸ್ಸು ನೊಂದುಕೊಂಡ್ರೆ ನಮಗೆ ಬಂದದ್ದೆಲ್ಲ ಧ್ವಂಸ ಆಗುವಂಥ ಪರಿಸ್ಥಿತಿಯನ್ನು ದೇವರು ನಮಗೆ ಕೊಡ್ತಾರೆ, ಅದು ಸರಿಯಲ್ಲ. ಒಂದು ಸಲ ಅಸುರ ರಾಜ ಮಗನನ್ನ ದೊಡೆಯ ಮೇಲೆ ಕೂಡಿಸ್ತಾ ಲಾಲನ ಮಾಡುತ್ತಾ, ಬಪ್ರತ್ಯ ಕಥದಾಂಬತ್ ಮನ್ಯತ ಸಾಧು ಯದ್ ಭವಾನ್ ಪಪ್ರಚ್ಛ ಕಥತಾಂ ವತ್ಸ. ಹೇ ಕುಸೆ, ಹೇಳೆಯ, ನಿನಗೆ ಯಾವುದು ಒಳ್ಳೆಯದು ಅನಿಸುತ್ತೆ ಹೇಳಿ. ಪ್ರಹ್ಲಾದ ರಾಜರು ಹೇಳಿದರು, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರ್ಯಮಾಶ್ರಯೇತ. ಹೇಳ್ತಾ ಇದ್ದಾರೆ, ಹೇ ಅಸುರವರ್ಯ, ಇಲ್ಲಿ ನೋಡಬೇಕಾಗಿದ್ದು ಪ್ರಹ್ಲಾದರಾದರು ತಂದೆಯನ್ನ ಅಪ್ಪ ಅಂತ ಕರೆದಿಲ್ಲ, ಏ ಅಸುರವರ್ಯ ಅಂತ ಕರೀತಾ ಇದ್ದಾರೆ. ಅಂದರೆ ಭಗವಂತನನ್ನ ಶ್ರೀಹರಿಯನ್ನ ದ್ವೇಷ ಮಾಡತಕ್ಕಂಥ ನೀನು ನನಗೆ ತಂದೆಯೇ ಅಲ್ಲ, ರಾಜ ಆದ್ದರಿಂದ ನಾನು ತಲೆಬಾಗ್ತೆ, ರಾಜರಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ, ಆದ್ದರಿಂದ ನಮಸ್ಕಾರ ಮಾಡುತ್ತೇನೆ ಅಂತ ಹೇ ಅಸುರವರ್ಯ ಅಂತ ಕರೆದ್ರಷ್ಟೇ ಹೊರತು ಅಪ್ಪ ಅಂತ ಕರೆದಿಲ್ಲ. ಈ ಸಮುದ್ವಿಗ್ನ ಧಿಯಾಂ ದೇಹಿನಾಂ, ಯಾವಾಗಲೂ ಉದ್ವಿಗ್ನತಾ ಇರತಕ್ಕಂಥವರು ಈ ಜೀವರಾಶಿಗಳು. ಅಂದರೆ ಇವತ್ತೊಂದು ತೊಂದರೆ, ನಾಳೆ ಒಂದು ತೊಂದರೆ, ಮಾನಸಿಕ ಶಾರೀರಿಕ ತೊಂದರೆಗಳು ವಿಚಿತ್ರ ವಿಪರೀತವಾಗಿ ಬರ್ತಾ ಇರುತ್ತೆ. ಅಂಥ ಕಾಲಕ್ಕೆ ಇದು ಯಾಕೆ ಇವರಿಗೆ ಈ ತೊಂದರೆಗಳು ಬರುತ್ತೆ, ಜೀವರಾಶಿಗಳಿಗೆ ಇಷ್ಟು ತೊಂದರೆಗಳು ಬರಲಿಕ್ಕೆ ಕಾರಣ ಹಿಂದಿನ ಕರ್ಮಗಳು, ಪಾಪ, ಹಿಂದಿನ ಪಾಪವೇ ಕಾರಣ. ಆ ಪಾಪ ಸಂಗ್ರಹ ಆಗಲಿಕ್ಕೆ ಏನು ಕಾರಣ ಅಂದರೆ ಅಸತ್ ಗ್ರಹ ಅಂದರು. ಅಸದ್ಗ್ರಹ ಅಸದ್ಗ್ರಹಾತ್ ಅಂತ ಹೇತುವನ್ನು ಕೊಡ್ತಾ ಇದ್ದಾರೆ. ಅಸದ್ಗ್ರಹ ಅಂದ್ರೇನು ಅಂದರೆ ಗ್ರಹ ಅಂದರೆ ಜ್ಞಾನ, ಅಸತ್ ಅಂದರೆ ತಪ್ಪು, ತಪ್ಪಾದ ತಿಳುವಳಿಕೆ. ಏನು ತಪ್ಪಾದ ತಿಳುವಳಿಕೆ? ಈ ಶರೀರ ನಾವಲ್ಲದಿದ್ದಾಗ ಈ ಶರೀರವೇ ನಾವು ಎನ್ನುವ ತಪ್ಪು ತಿಳುವಳಿಕೆ. ಭಗವಂತ ಸ್ವತಂತ್ರನಿರುವಾಗ ಅವನನ್ನು ಮರೆತು ನಾವು ಸ್ವತಂತ್ರರು ಅಂತ ತಿಳಿಯೋದು ಈ ನಾನಾ ತಪ್ಪು ತಿಳುವಳಿಕೆಗಳ ಸಮೂಹ. ಇದರಿಂದಾಗಿ ಸದಾ ಸಮುದ್ವಿಗ್ನ ಧಿಯಾ, ಯಾವಾಗಲೂ ಉದ್ವಿಗ್ನತ ಇರುತ್ತೆ ಅಂಥವರಿಗೆ ಇದು ಒಳ್ಳೆಯದು. ಏನು ಹಿತ್ವ ಆತ್ಮಪಾತಂ ಗೃಹಂ. ಅಂದರೆ ಈ ನಮ್ಮನ್ನು ಹಾಳು ಮಾಡಲಿಕ್ಕೆ, ನಾವು ಹಾಳಾಗಲಿಕ್ಕೆ ಕಾರಣವಾಗಿರತಕ್ಕಂಥ ಈ ಮನೆಯನ್ನು ಬಿಟ್ಟು ಹಾಳು ಭಾವಿಯ ಅಂತ ಮನೆಯನ್ನು ಬಿಟ್ಟು ವನಂಗತೋಯ ಧರಿಮಾಶ್ರಯೇತ, ವನಕ್ಕೆ ಹೋಗಿ ಶ್ರೀಹರಿಯ ಪಾದವನ್ನು ಹಿಡಿಯೋದು ಅತ್ಯಂತ ಶ್ರೇಯಸ್ಕರ. ಸರಿ, ಇಲ್ಲಿ ಗೃಹ ಅಂದರೆ ಅಂಧಕೂಪ, ಮನೆ ಅಂದರೆ ಅದು ಹಾಳು ಭಾವಿ ಅಂತ ಹೇಳಿದಿರಲ್ವ, ಅದನ್ನು ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದರೆ, ಎಲ್ಲರೂ ಮನೆ ಬಿಟ್ಟು ಹೋದರೆ ಎಲ್ಲಿರಬೇಕು? ಕಾಡಲ್ಲಿರಬೇಕು ಅಂದರೆ ಹೇಳಿದ್ರೆ ಹಾಗಲ್ಲ. ಗೃಹ ಅಂದರೆ ನಮ್ಮ ದೇಹ, ಇಂದ್ರಿಯಗಳು, ಮನಸ್ಸು, ಪ್ರಾಣ, ಇವೆಲ್ಲ ನಮಗೊಂದು ಗೃಹ. ಅದಲ್ಲದೆ ಸುತ್ತೂ ಇರುವ ವ್ಯಕ್ತಿಗಳು, ಪದಾರ್ಥಗಳು, ಇವೆಲ್ಲದರ ಮೇಲೆ ನಿಜವಾಗ್ಲೂ ಈ ಶರೀರಾದಿಗಳು, ಸುತ್ತಿದ್ದವರು, ಅವೆಲ್ಲ ಗೃಹ ಅಲ್ಲ. ಅಂದರೆ ಇವುಗಳ ಮೇಲೆ ನಾವು ಬೆಳೆಸಿಕೊಂಡಿರತಕ್ಕಂಥ, ನಮಗೆ ಬೆಳೆದಿರತಕ್ಕಂಥ ದುರಭಿಮಾನ ಏನಿದೆ ಅದೇ ನಿಜವಾದ ಮನೆ, ಗೃಹ. ಅದಕ್ಕೆ ಅದು ಹಾಳು ಭಾವಿ, ನಮ್ಮನ್ನು ಮೇಲಕ್ಕೆ ಬರಲಿಕ್ಕೆ ಬಿಡೋದೇ ಇಲ್ಲ ಅಂತ. ಅದನ್ನು ಯದ್ಯಪಿ ತಪ್ಪು ತಿಳಿಯೋದೇನೆಂದರೆ, ಹೆಂಡತಿ ಮಕ್ಕಳು ಇವರೆಲ್ಲ ನಮಗೆ ತೊಂದರೆ ಕೊಡೋದು, ಇದೇ ಸಂಸಾರ, ಇವನ್ನೆಲ್ಲ ಬಿಟ್ಟು ಹೋಗ್ಬಿಡು ಚೆನ್ನಾಗಿರ್ತೀಯ. ಯಾಕಂದ್ರೂ ಹೆಂಡತಿ ಮಕ್ಕಳು ಉರ್ಪಾಡಿಗವ್ರು ಬದುಕೊಂಡಿರ್ತಾರೆ, ನಮ್ಮ ಮೇಲೆ ಆಧಾರ ಪಟ್ಟಿರಬಹುದು, ಅವ್ರ ಪಾಡಿಗವ್ರು ಇರ್ತಾರೆ, ಅವರು ನಮಗೆ ಅಡ್ಡ ಹೇಗಾಗ್ತಾರೆ? ಅಡ್ಡ ಯಾವುದು, ಅಡ್ಡಿ ಯಾವುದು ಅಂದರೆ ನಾವು ಅವರ ಮೇಲೆ ಬೆಳೆಸಿಕೊಂಡಿರತಕ್ಕಂಥ ದುರಭಿಮಾನ. ಅವರೇ ನಮ್ಮ ಮೇಲೆ ದುರಭಿಮಾನ ಬೆಳೆಸ್ಕೊಳ್ರಿ ಅಂತ ಅವರೇನು ಹೇಳಲ್ಲ, ಅವ್ರ ಪಾಡಿಗವ್ರು ಇರ್ತಾರೆ, ನಾವೇ ಬೆಳೆಸ್ಕೊಂಡಿದ್ದು ಆ ದುರಭಿಮಾನ ನಮಗೆ ಸಾಧನೆಗೆ ಅಡ್ಡು ಮಾಡುತ್ತೆ. ಆ ದುರಭಿಮಾನವೇ ಗೃಹ, ಅದೇ ಹಾಳು ಬಿದ್ದ ದೊಡ್ಡ ಭಾವಿಯಂತೆ, ಮೇಲಕ್ಕೆ ಬರಲಿಕ್ಕೆ ಬಿಡದೇ ಇರುವಂತಹ ಭಾವಿಯಂತೆ. ಅದರಿಂದ ತಾನು ವಿಶೇಷವಾಗಿ ಅಂಥ ದುರಭಿಮಾನವನ್ನು ಬಿಟ್ಟು ವನಂಗತಃ, ವನ ಅಂತ ಹೇಳಿದರೆ ನೀರು ಒಂದರ್ಥ, ಒಂದರ್ಥ ಕಾಡು. ಇಲ್ಲಿ ಕಾಡಿಗೆ ಹೋಗಬೇಕು ಅಂದರೆ ಮೊದಲು ನೀರಿಗೆ ಅಂದರೆ ಪುಣ್ಯತೀರ್ಥಗಳಿಗೆ ಹೋಗಬೇಕು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ತೀರ್ಥಯಾತ್ರೆಗಳಿಗೆ ತುಂಬ ಪ್ರಾಧಾನ್ಯತೆ ಇದೆ. ತೀರ್ಥಯಾತ್ರೆಯಿಂದ ಮನಸ್ಸು ಶುದ್ಧಿ, ಶರೀರ ಶುದ್ಧಿ, ಪಾಪಗಳೆಲ್ಲ ಹೋಗುತ್ತೆ. ಎಷ್ಟು ಹೋಗಬೇಕು ಅಷ್ಟು ಹೋಗುತ್ತೆ, ಶುದ್ಧಿಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಆ ತೀರ್ಥಯಾತ್ರೆಗಳು ಮಾಡಿದಾಗ ಒಂದು ಲಾಭ ಆಗುತ್ತೆ. ಆ ತೀರ್ಥಯಾತ್ರೆಗಳಿಗೆ ಹೋದಾಗ ದೊಡ್ಡವರಾದ ಸಜ್ಜನರು, ಮಹಾನುಭಾವರು ಆ ಯಾತ್ರೆಗಳಿಗೆ ಬರ್ತಾರಂತೆ. ಅವರು ಮೊದಲು ಮಾಡಿರ್ತಾರೆ, ನಂತರ ಅವರಿಗೆ ಒಳ್ಳೆ ಒಳ್ಳೆ ಗುರುಗಳು ಸಿಕ್ಕಿರ್ತಾರೆ. ನಂತರ ಅವರು ಆ ಗುರುಗಳ ಅನುಗ್ರಹದಿಂದ ಒಳ್ಳೆ ಆಧ್ಯಾತ್ಮ ಸಾಧನೆ ಮಾಡಿರ್ತಾರೆ, ಅವರು ಗೆದ್ದಿರ್ತಾರೆ ಸಂಸಾರವನ್ನು. ಅವರಿಗಿನ್ನ ಮತ್ತು ತೀರ್ಥಯಾತ್ರೆಗಳಿಂದ ಏನು ಪ್ರಯೋಜನ ಇಲ್ಲ. ಯಾಕೆ? ಒಳಗೆ ದೇವರನ್ನು ಸ್ಮರಣೆ ಮಾಡುವಂಥವರಿಗೆ, ಒಳಗೆ ದೇವರನ್ನು ಕಾಣುವಂಥವರಿಗೆ ಹೊರಗಿನ ಈ ಯಾತ್ರೆ ಎಂದೇನು ಬೇಕಾಗಿದೆ. ಆದರೆ ಭಗವಂತ ಆಜ್ಞೆ ಮಾಡುತ್ತಾರಂತೆ ಅವರಿಗೆ, ನೀವು ಯಾತ್ರೆಗೆ ಹೋಗಿ. ಯಾಕೆ ಸ್ವಾಮಿ ಅಂದರೆ, ಇಲ್ಲ ಯಾತ್ರೆಗೆ ನೀವು ಹೋದಾಗ ಅಂದರೆ ಈ ಯಾತ್ರೆಯಿಂದಾಗಿ ನಿಮಗೇನೋ ವಿಶೇಷ ಲಾಭವಿದೆ ಅಂತ ನಾನು ಹೇಳ್ತಾ ಇಲ್ಲ. ಯಾತ್ರೆಗೆ ಹೋದಾಗ ಅಲ್ಲಿ ಅನೇಕ ಸಜ್ಜೀವ ರಾಶಿಗಳು ಬರ್ತಾರೆ, ಜ್ಞಾನವಿಲ್ಲದೆ ಒದ್ದಾಡ್ತಿರ್ತಾರೆ. ಅಂಥವರು ನಿಮ್ಮ ಹತ್ತಿರ ಬರುವಂತೆ ನಾನು ಮಾಡ್ತೇನೆ. ನೀವು ಅವರಿಗೆ ಉಪದೇಶವನ್ನು ಕೊಟ್ಟು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಂದರೆ ಅದು ನಿಮಗೆ ತೀರ್ಥಯಾತ್ರೆ. ಹಾಗೆ ಅನೇಕ ಜನ ಜ್ಞಾನಿಗಳು ತೀರ್ಥಯಾತ್ರೆಯ ಒಂದು ನೆಪ ಮಾಡಿಕೊಂಡು ಸಜ್ಜರನ್ನು ಹುಡುಕ್ತಾ ಇರ್ತಾರೆ. ಯಾವ ಸಜ್ಜೀವ ರಾಶಿಗಳು ನಮ್ಮ ಹತ್ರ ಬರ್ತಾರೆ, ಅವರಿಗೆ ಬೇಕಾದ ಮಾರ್ಗ ಹೇಗೆ ಉಪದೇಶ ಕೊಡೋಣ ಅಂತ ಅವರು ಹುಡುಕ್ತಾ ಇರ್ತಾರೆ. ಆದ್ದರಿಂದ ನಾವು ತೀರ್ಥಯಾತ್ರೆಗೆ ಹೋಗಬೇಕು ಅನಂಗತಃ. ಅಲ್ಲಿ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾವು ತೀರ್ಥಯಾತ್ರೆ ಮಾಡಬೇಕಂತೆ. ನನ್ನನ್ನು ಸಂಸಾರದಿಂದ ಉದ್ಧಾರ ಮಾಡತಕ್ಕಂಥ ಒಳ್ಳೆ ಗುರುವನ್ನು ನನಗೆ ಅನುಗ್ರಹ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡ್ತಾ ನಾವು ತೀರ್ಥಯಾತ್ರೆ ಮಾಡಿದರೆ ತೀರ್ಥಾಭಿಮಾನಿಗಳನ್ನು, ಕ್ಷೇತ್ರಾಭಿಮಾನಿಗಳನ್ನು, ಭಗವಂತನನ್ನು ಇದೇ ಒಂದು ಗುರಿ ಇಟ್ಟುಕೊಂಡು ಒಳ್ಳೆ ಗುರುಗಳು ಬೇಕು, ಒಳ್ಳೆ ಗುರುಗಳು ಬೇಕು ಅಂತ ನಾವು ಯಾತ್ರೆಯನ್ನು ಮಾಡಿದ್ದೇ ಆದರೆ ಭಗವಂತ ಅನುಗ್ರಹ ಮಾಡಿ ಒಳ್ಳೆ ಗುರುಗಳನ್ನು ಕೊಡ್ತಾನೆ. ಅಥವಾ ಯಾತ್ರೆ ಅಂತಲ್ಲ, ವನಂಗತಃ ಅಂತ ಹೇಳಿದರೆ ಮಹಾಜ್ಞಾನಿಗಳ ಸನ್ನಿಧಾನ ಅದು ವನ. ರಾಯರು, ರಘುತ್ತಮರು, ವಾದಿರಾಜ ಗುರು ಸಾರ್ವಭೌಮರು ಮೊದಲಾದಂಥ ಅನೇಕ ಜನ ಜ್ಞಾನಿ ವರೇಣ್ಯರಿದ್ದಾರಲ್ವ, ಅವರ ಹತ್ರ ಹೋಗಿ ಸೇವಾ ಸೂತ್ರಾದಿಗಳನ್ನು ಮಾಡಿ, ವಿಶೇಷವಾಗಿ ನಮಗೆ ಗುರುಗಳು ಬೇಕು ಅಂತ ಕೇಳಿಕೊಂಡರೆ ಅನುಗ್ರಹ ಮಾಡುತ್ತಾರೆ, ಒಳ್ಳೆ ಗುರುಗಳು ಸಿಗುವಂತೆ ಮಾಡುತ್ತಾರೆ. ಅನೇಕ ಜನ ಹೀಗೆ ಗುರುಗಳ ಹತ್ರ ಹೋಗಿ ಸೇವಾ ಮಾಡಿದಾಗ ಅವರವರಿಗೆ ಇಂತಿಂಥವ್ರು ಬರ್ತಾರೆ, ಅವ್ರು ನಿಮ್ಗೆ ಅನುಗ್ರಹ ಮಾಡುತ್ತಾರೆ ಅಂತ ಹೇಳಿದ್ದೂ ಉಂಟು. ಸರಿಯಾಗಿ ಅದಕ್ಕೆ ತಕ್ಕಂತೆ ಅಂಥವರು ಬಂದು ಅವರಿಗೆ ತಕ್ಕ ವಿಶೇಷ ಜ್ಞಾನಗಳನ್ನು ಕೊಟ್ಟಿದ್ದು ಉಂಟು. ಅದು ಹಿಂದಿನಿಂದನೂ ಸಂಪ್ರದಾಯವೇ. ಅದನ್ನು ಹೇಳ್ತಾ ವನಂಗತಃ ತೀರ್ಥಯಾತ್ರೆ ಹೋಗಬೇಕು, ದೊಡ್ಡವರ ಸನ್ನಿಧಾನಕ್ಕೆ ಹೋಗಬೇಕು, ಅದರಿಂದ ವಿಶೇಷವಾಗಿರತಕ್ಕಂಥ ವನ ಅಂದರೆ ಸಜ್ಜನರ ಸಮೂಹ, ಸಜ್ಜನರ ಸಂಘ ಸಿಗುತ್ತೆ. ಅದರಿಂದ ಏನಾಗುತ್ತೆ, ಯದ್ಧರಿಮಾಶ್ರಯೇತ, ಶ್ರೀಹರಿ ಪಾದವನ್ನು ನಾವು ಹಿಡಿಯಲಿಕ್ಕೆ ಸಾಧ್ಯ. ಈ ಮಾತೆಲ್ಲ ಕೇಳಿ ನಕ್ಕು ಬಿಟ್ಟಂತೆ ಹಿರಣ್ಯಕಶಿಪು. ಯಾರೋ ಈ ಹುಡುಗರ ಬುದ್ಧಿಯನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಬೇಡದವರು ಯಾರೋ ಬಂದು ಇವರು ತಲೆ ಕೆಡಿಸ್ತಾ ಇದ್ದಾರೆ. ವಿಷ್ಣು ಪಕ್ಷ ಪ್ರತಿಚ್ಛನ್ನೈಹಿ ಭಿದ್ಯತೆ ನಾಸ್ಯ ಧೈರ್ಯತ. ವಿಷ್ಣುವಿನ ಪಕ್ಷದ ನಮ್ಮೊಳಗೆ ವಿಷ್ಣುವಿನ ಪಕ್ಷವನ್ನು ವಹಿಸುವಂಥವ್ರು ಯಾರೋ ಇವರ ಬುದ್ಧಿಯಲ್ಲಿ ಭೇದವನ್ನು ಉಂಟು ಮಾಡ್ತಾ ಇದ್ದಾರೆ, ಇವರಿಗೆ ಏನೋ ಹೇಳಿಕೊಡ್ತಾ ಇದ್ದಾರೆ. ಆದ್ದರಿಂದ ಇವರ ತಲೆ ಕೆಡದಂತೆ ನೋಡಿಕೊಳ್ಳಿ. ನಂತರ ಮನೆಗೆ ಬಂದಿರತಕ್ಕಂಥ ಪ್ರಹ್ಲಾದರಾಜರನ್ನ ನೋಡಿ ಆ ದೈತ್ಯ ಯಾಜಕರು ಅಂದರೆ ಷಂಡಾಮರ್ಕರು ವಿಶೇಷವಾಗಿ ಪ್ರಹ್ಲಾದರಾಜರನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರಂತೆ. ಹೇ ಕೂಸೆ ಪ್ರಹ್ಲಾದ, ನಿಂಗೆ ಒಳ್ಳೆಯದಾಗಲಪ್ಪ, ಸತ್ಯವನ್ನು ಹೇಳು, ಸುಳ್ಳು ಹೇಳಬೇಡ. ಹುಡುಗರಿಗೆ ಬಾರದಿರುವ ಬುದ್ಧಿ ಎಲ್ಲಿಂದ ಬಂದಿದೆ? ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥಯ ಮಾಮೃಥ ಮಾಮೃಷ ಬಾಲಾನ್ ಅತಿ ಕುತಸ್ತುಭ್ಯಂ ಏಷ ಬುದ್ಧಿ ವಿಪರ್ಯಯ. ನಿನಗೆ ಈ ಬುದ್ಧಿಯಲ್ಲಿ ವಿಪರೀತ ಬುದ್ಧಿ ಬಂದಿದೆಯಲ್ಲ ಹರಿ ಬಗ್ಗೆ. ನಾವೇನು ಹೇಳಿಲ್ಲ, ಮಕ್ಕಳಿಗೂ ಬರಲಿಲ್ಲ, ನಿನಗೆ ಹೇಗೆ ಬಂದಿದೆ ಈ ಬುದ್ಧಿಯಲ್ಲಿ ಭೇದ? ಅಂದರೆ ಅವರಿಗಿಲ್ಲದಂಥ ಬುದ್ಧಿ ನಿನಗೆ ಬಂದಿದೆ. ಪರಕೃತಃ ಉತಾಹೋ ತೇ ಸ್ವತೋ ಭವೇತ್ ಭಣ್ಯತಾಂ ಶೋತೃಕಾಮಾನಾಂ ಗುರುಣಾಂ ಕುಲನಂದನ. ಹೇ ಕುಸೆ, ನಾವು ಕೇಳ್ತಾ ಇದ್ದೀವಿ ಗುರುಗಳಿಗೆ, ಗುರುಗಳಾದ ನಾವು ನಿನ್ನ ಕೇಳ್ತಾ ಇದ್ದೀವಿ, ನಮಗೆ ಹೇಳು ಇದು ಬೇರೆಯವರು ಹೇಳಿಕೊಟ್ಟದ್ದ ನಿನಗೆ ಬಂದಿದೆಯಾ? ಅವ ಪ್ರಹ್ಲಾದರಾಜ ಹೇಳ್ತಾರೆ, ಅಯ್ಯ ಭಗವಂತ ಎಂಥ ಮೋಹ ಕೊಡ್ತಾ ಇದ್ದಾನೆ, ತಾನೇ ಎಲ್ಲ ಕಾರ್ಯವನ್ನು ಮಾಡಿ ಮಾಡಿಸ್ತಾ ಇದ್ರು, ಇದು ನಾ ಮಾಡಿದೆ ಅವ್ರು ಮಾಡಿದ್ರು ಅಂತ ಬುದ್ಧಿ ಭೇದ. ಅಂದರೆ ಈ ರೀತಿಯಾದ ವ್ಯವಹಾರ ಯಾರ ಮಾಯೆಯಿಂದ ಹುಟ್ಟಾಕ್ತಾ ಇದ್ದಾರೋ ಅಂಥ ಶ್ರೀಹರಿಗೆ ನಮಸ್ಕಾರ ಅಂತ ಚೆನ್ನಾಗಿ ಹೇಳುತ್ತಾ ಬರ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ. ಯಥಾ ಬ್ರಹ್ಮೇತ್ಯಯೋ ಬ್ರಹ್ಮನ್ ಸ್ವಯಮಾಕರ್ಷ ಸನ್ನಿಧೌ ತಥಾಮೇ ಭಿದ್ದತೆ ಚೇತಃ ಚಕ್ರಪಾಣೌ ಯದಚ್ಛಯ. ಹೇಗೆ ಅಯಸ್ಕಾಂತದ ಸನ್ನಿಧಿಯಲ್ಲಿ ಕಬ್ಬಿಣ ಇಟ್ಟರೆ ತನ್ನ ವಶವಿಲ್ಲದೆ ಆ ಕಬ್ಬಿಣ ಹೋಗಿಬಿಡುತ್ತೆ ಅಲ್ಲಿ, ಅಂದರೆ ಅಯಸ್ಕಾಂತವೇ ಸೆಳೆದು ಬಿಡುತ್ತೆ. ಹಾಗೆ ದೇವರ ಸನ್ನಿಧಿಯಲ್ಲಿ ನನ್ನ ಮನಸ್ಸು ನನ್ನ ವಶವಿಲ್ಲದೆ ಹೊರಟು ಹೋಗ್ತಾ ಇದೆ. ಇಷ್ಟು ಹೇಳಿ ಸುಮ್ಮನೆ ಆಗಿಬಿಟ್ರು. ಆವಾಗ ಅವರಿಗೆ ತುಂಬ ಬೈದು ನಂತರ ಬೆತ್ತ ತಗೊಂಡು ಬನ್ನಿ ಇವನಿಗೆ ಅಂತ ಹೇಳುತ್ತಾ, ಪುಲಾಂಗಾರಸ ದುರ್ಬುದ್ಧೇ ಚತುರ್ಥೋ ಅಸ್ಯ ಉದಿತೋ ದಮಃ, ಇವನು ಈ ಕುಲಕ್ಕೆ ಬೆಂಕಿಯಾಗಿ ಹುಟ್ಟಿದ್ದಾನೆ, ಇವನಿಗೆ ದಂಡವೇ ಸರಿಯಾದ್ದು. ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರವಃ ತನ್ಮೂಲ ಉನ್ಮೂಲ ಪರಶೋಹ ವಿಷ್ಣು ನಾಲಾಯಿತೋ ವರ್ಭಕಃ. ದೈತ್ಯರ ಚಂದನ ಗಿಡಗಳಂತಿರತಕ್ಕಂಥ ದೈತ್ಯರ ವಂಶದಲ್ಲಿ ಇವ ಮುಳ್ಳಿನ ಗಿಡದಂತೆ ಹುಟ್ಟಿದ್ದಾನೆ. ಈ ದೈತ್ಯರ ಈ ಗಿಡಗಳನ್ನು, ದೈತ್ಯರೆಂಬ ಚಂದನ ವೃಕ್ಷಗಳನ್ನು ಉನ್ಮೂಲ ಪರಶೋಹು, ತನ್ಮೂಲ ಉನ್ಮೂಲ ಪರಶೋಹು, ಆ ಮೂಲವನ್ನೇ ಕತ್ತರಿಸಿ ಹಾಕುವಂಥ ಪರಶು ಯಾರು ಅಂದರೆ ಶ್ರೀಹರಿ. ಅಂದರೆ ಈ ಪರಶು ಕೊಡಲಿ ಈ ಗಿಡಗಳ ಮೂಲವನ್ನೇ ಕತ್ತರಿಸುತ್ತೆ. ಸುಂದರವಾದ ದೃಷ್ಟಾಂತ ಕೊಡ್ತಾ ಇದ್ದಾರೆ ಇಲ್ಲಿ. ಆ ಕೊಡಲಿ ಗಿಡಗಳನ್ನು ಕತ್ತರಿಸಬೇಕಾದರೆ ತಾನಾಗಿ ಕತ್ತರಿಸಲಿಕ್ಕಾಗಲ್ಲ, ಅದಕ್ಕೊಂದು ಹಿಡಿ ಬೇಕು ಹಿಡ್ಕೊಳ್ಳಿಕ್ಕೆ, ಅದು ಮರದ್ದೇ ಆಗಿರುತ್ತೆ. ಮರದ ತುಂಡು ಈ ಕೊಡಲಿಗೆ ಸಹಾಯ ಮಾಡುತ್ತಾ ತಮ್ಮ ಮರಗಳನ್ನೇ ಕಡಿಯುವಂತೆ ಮಾಡ್ತಾ ಇದೆ. ಒಟ್ಟಾರೆ ಮರಗಳಿಗೆ ಶತ್ರುವಾದ ಕೊಡಲಿಗೆ ಸಹಾಯ ಮಾಡಿತು ಈ ಮರದ ತುಂಡು. ಹಾಗೆ ದೈತ್ಯರೆಂಬ ಚಂದನ ವನಕ್ಕೆ ಕೊಡಲಿಯಾಗಿರತಕ್ಕಂಥ ಶ್ರೀಹರಿಗೆ ಸಹಾಯ ಮಾಡುವ ಹಿಡಿಯಂತೆ ಇದ್ದಾನೆ, ಮರದ ತುಂಡಾಗಿರತಕ್ಕಂಥ ಹಿಡಿಯಂತೆ ಪ್ರಹ್ಲಾದನಿದ್ದಾನೆ. ನಂತರ ವಿಶೇಷವಾಗಿ ನಾನಾ ಉಪಾಯಗಳಿಂದ ಹೆದರಿಸ್ತಾ ಪ್ರಹ್ಲಾದ ರಾಜರಿಗೆ ತ್ರಿವರ್ಗದ ಪಾಠವನ್ನು ಪೂರ್ಣಗೊಳಿಸಿದರು. ಆವಾಗ ಗುರುಗಳು ನೋಡಿದರಂತೆ, ತತಯೇನಂ ಗುರುರ್ ಜ್ಞಾತ್ವ ಜ್ಞಾತ ಜ್ಞೇಯ ಚತುಷ್ಟಯಂ ದೈತ್ಯೇಂದ್ರಂ ದರ್ಶಯಾಮಾಸ ಮಾತೃಮೃಷ್ಟಂ ಅಲಂಕೃತಂ. ಇವನಿಗೆ ವಿಶೇಷವಾಗಿರತಕ್ಕಂಥ ಏನೇನು ತಿಳಿಯಬೇಕೋ ನಾಲ್ಕು ಅವೆಲ್ಲವೂ ಗೊತ್ತಾಗಿದೆ ಅಂತ ಚೆನ್ನಾಗಿ ತಿಳ್ಕೊಂಡು ದೈತ್ಯರಾಜನಿಗೆ ತೋರಿಸ್ತಾ ಇದ್ದಾರೆ. ತಾಯಿಯ ಮೂಲಕ ಅಲಂಕಾರ ಮಾಡಿಸಿ ರಾಜನ ಹತ್ರ ಕಳಿಸ್ಕೊಡ್ತಾ ಇದ್ದಾರೆ. ಪ್ರಣತಂ ಪಾದಯೋರ್ ಬಾಲಂ ಪ್ರತಿನಂದ್ಯ ಆಶಿಷಾಸುರಃ ಪರಿಶ್ವದ್ಯ ಚಿರಂ ದೋರ್ಭ್ಯಾಂ ಪರಮಾಂ ನಿವೃತ್ತಿಂ. ಪಾದದಲ್ಲಿ ಬಿದ್ದಿದ್ದಾನೆ ಪ್ರಹ್ಲಾದರಾಜ. ಅಂತಹ ಪ್ರಹ್ಲಾದರಾಜರನ್ನ ಆಶೀರ್ವಾದದಿಂದ ವಿಶೇಷವಾಗಿ ಸಂತೋಷಗೊಳಿಸಿ ಗಟ್ಟಿಯಾಗಿ ಅಪ್ಪಿಕೊಳ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ. ನಂತರ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆಗೆ ಮುತ್ತನ್ನು ಕೊಟ್ಟು ನಂತರ ಆ ಪ್ರಹ್ಲಾದರಾಜರ ಸುಂದರವಾದ ರೂಪ, ಶುದ್ಧ ವ್ಯಕ್ತಿತ್ವ, ಸೌಮ್ಯ ಸ್ವಭಾವ ಇವೆಲ್ಲವನ್ನು ನೋಡಿ ಅವನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಶ್ರುಕಲಾಂಬುಭಿ ಮೂರ್ಧನಿ ಆಸಿಂಚನ್, ಪ್ರಹ್ಲಾದರಾಜರ ತಲೆಯನ್ನು ಹಿರಣ್ಯಕಶಿಪುವಿನ ಕಣ್ಣೀರು ತೋಯಿಸ್ತಾ ಇದೆ. ಹೇಳ್ತಾ ಇದ್ದಾರೆ, ವಿಕಸದ್ವಕ್ತ್ರಂ ಇದಮಾಹ ಯುಧಿಷ್ಠಿರ. ಮುಖ ಹರಡತಾ ಇದೆ, ಮಗನನ್ನು ನೋಡಿ ಕೇಳತಾ ಇದ್ದಾರೆ. ಪ್ರಹ್ಲಾದ ಅನುಚ್ಚತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ ಕಾಲೇನೈತಾವತಾಯುಷ್ಮನ್ ಯದಶಿಕ್ಷದ್ಗುರೋರ್ಭವಾನ್. ಹೇ ಪ್ರಹ್ಲಾದ, ನಿನ್ನ ಗುರುಗಳಿಂದ ನೀನು ಏನು ಕಲಿತಿದ್ದೀಯೋ ಅದರಲ್ಲಿ ಒಳ್ಳೆ ಚೆನ್ನಾಗಿ ಕಲಿತದ್ದು ಏನು ಹೇಳಯ್ಯ. ಸುಅಧೀತಂ ಕಿಂಚಿದು ಉತ್ತಮ, ಯಾವುದು ಸ್ವಲ್ಪ ಒಳ್ಳೇದಿತ್ತು ಅದು ಹೇಳು. ಪ್ರಹ್ಲಾದರಾಜರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ನಿನ್ನ ಗುರುಗಳು ಹೇಳಿಕೊಟ್ಟದ್ದು ಅಥವಾ ನೀನು ಗುರುಗಳಿಂದ ಕಲಿತದ್ದು ಉತ್ತಮವಾದ್ದು ಹೇಳು ಅಂದರೆ ರಾಜನ ಮಾತು ಸರಿಯಾಗಿ ಬಂದಿದೆ, ತಕ್ಕಂತೆ ಉತ್ತರ ಕೊಡಬೇಕು, ಇಲ್ಲದಿದ್ದರೆ ಸುಳ್ಳು ಹೇಳಿದಂಗಾಗುತ್ತೆ. ಈ ದೈತ್ಯ ಗುರುಗಳೆಲ್ಲ ಗುರುಗಳಲ್ಲೇ ಅಲ್ಲ, ಸರಿಯಾಗಿ ಹೇಳಿಲ್ಲ ಅವರು. ಇವರಿಗೆ ನಿಜವಾದ ಗುರುಗಳು ನಾರದರೇ, ಅದಕ್ಕೆ ನಾರದರು ಹೇಳಿದ್ದನ್ನು ಹೇಳಿಬಿಡ್ತಾ ಇದ್ದ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವರಕ್ಷಣ ಕ್ರಿಯತೆ ಭಗವತ್ಯರ್ಧ ತನ್ಮನ್ಯೇ ಅಧೀತಮುತ್ತಮಂ. ಇಲ್ಲಿ ಹೇಳ್ತಾರೆ, ಶ್ರವಣ ಮೊದಲಾದಂಥ 9 ಲಕ್ಷಣಗಳಿಂದ, ನವಲಕ್ಷಣ ಭಕ್ತಿ, 9 ಭಕ್ತಿಗಳು ಅಲ್ಲ, ಭಕ್ತಿಯಲ್ಲಿ ಸಪರೇಷನ್ಸ್ ಇಲ್ಲ, 9 ರೀತಿಯಾದ ಭಕ್ತಿಗಳಿಲ್ಲ, 9 ಲಕ್ಷಣಗಳಿಂದ ಕೂಡಿದ ಭಕ್ತಿ. 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಶ್ರೀಹರಿಯಲ್ಲಿ ಯಾವ ಅಧ್ಯಯನದಿಂದ ಬರುತ್ತೋ ಅಂಥ ಅಧ್ಯಯನ ಶ್ರೇಷ್ಠ. ಬರೀ ಅಧ್ಯಯನ ಮಾಡಿದರೆ ಲಾಭ ಇಲ್ಲ, ಅಧ್ಯಯನದ ಗುರಿ ಏನು ಎಂಬುದು ಹೇಳಿಕೊಡ್ತಾ ಇದ್ದಾರೆ. ಯಾವ ಅಧ್ಯಯನದಿಂದ ದೇವರಲ್ಲಿ 9 ವಿಧ ಭಕ್ತಿ ಅಂದರೆ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾರಿಗೆ ಬರುತ್ತೋ ಆ ವಿಶೇಷವಾಗಿರತಕ್ಕಂಥ ಅಧ್ಯಯನ ಶ್ರೇಷ್ಠವಾದ್ದು. ಅಂದರೆ ಒಂದು ವೇಳೆ ಇವನಲ್ಲಿ 9 ವಿಧ ಭಕ್ತಿ ಬಂದಿಲ್ಲ ಅಂದರೆ ಅಧ್ಯಯನ ವ್ಯರ್ಥ, ಅಂದರೆ ಶಾಸ್ತ್ರ ವ್ಯರ್ಥ ಅಲ್ಲ, ಇವನು ಅಧ್ಯಯನ ಮಾಡಿದ ರೀತಿ ತಪ್ಪು ಅಂತ ಅರ್ಥ. ಶಾಸ್ತ್ರ ಎಂದು ತಪ್ಪಲ್ಲ, ಶಾಸ್ತ್ರದಿಂದಾಗಿ ನವಬೀದ ಭಕ್ಕುತಿ ಅವನಿಗೆ ಬಂದೇ ಬರುತ್ತೆ. ಅವನು ಆ ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ್ದರೆ, ಸರಿಯಾದ ರೀತಿಯಲ್ಲಿ ಅಧ್ಯಯನವೇ ಮಾಡದಿದ್ದರೆ ಬರಲ್ಲ. ಆ 9 ಲಕ್ಷಣಗಳಲ್ಲಿ ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋ, ವಿಷ್ಣೋಃ ಶ್ರವಣಂ, ಎಲ್ಲ ಕಡೆ ವಿಷ್ಣೋಃ ಅಂತ ಅನ್ವಯ. ಭಗವಂತನ ಕುರಿತಾದ ಶ್ರವಣ ಅಂದರು. ಅದಕ್ಕಂದು ಭಗವಂತ ಅಂದರೆ ಅಲ್ಲೇ ಹೇಳ್ತಾ ಇದ್ದಾರೆ, ವಿಶ್ವರು ವ್ಯಾಪ್ತವು ಅಂತ ಧಾತು. ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥ ಯಾವ ಮಹಾಶಕ್ತಿ ಇದೆ ಅದೇ ವಿಶೇಷವಾಗಿರತಕ್ಕಂಥ ವಿಷ್ಣು. ಅಂಥ ಸರ್ವತ್ರ ವ್ಯಾಪ್ತನಾದ ಭಗವಂತನಲ್ಲಿ ಅವನ ಕುರಿತಾದಂಥ ಶ್ರವಣ, ಅವನ ಕುರಿತು ಚೆನ್ನಾಗಿ ಕೇಳಬೇಕು, ಚೆನ್ನಾಗಿ ಕೀರ್ತನ ಮಾಡಬೇಕು, ಸ್ಮರಣೆ ಮಾಡಬೇಕು, ಪಾದ ಸೇವೆ ಮಾಡಬೇಕು, ಅರ್ಚನ ಅಂದರು. ಐಕ್ಯ ಚಿಂತನಂ ಪರಮಾರ್ಚಿತ, ಭಗವದ್ ರೂಪಗಳನ್ನು ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಅರ್ಚನ. ಅಂದರೆ ತುಳಸಿ ಮೊದಲಾದಂಥ ಸಕಲ ಪದಾರ್ಥಗಳನ್ನು ದೇವರಿಗೆ ಕೊಡುವಾಗ ಪದಾರ್ಥಗಳನ್ನು ಮಾತ್ರ ಅಲ್ಲ, ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡುವಾಗ, ಸರ್ವತ್ರ ಇರತಕ್ಕ ಭಗವದ್ ರೂಪಗಳನ್ನು ಭಗವಂತನಿಗೆ ಕೊಡತಕ್ಕಂಥದ್ದೇ ನಿಜವಾದ ಅರ್ಚನ. ವಂದನ ಅಂದರೆ ನಾನು ನಿನ್ನ ಅಧೀನ ಅಂತ ತಿಳಿಯೋದೇ ವಂದನ. ದಾಸ್ಯ ಅಂದರೆ ಇವ ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ಇದ್ದಾನೆ, ಇವನ ಸೇವಾ ಚುಟುಕಾದರೂ ಮಾಡಬೇಕು ಅಂತ ಏನು ಹಂಬಲ ಇರೋದೇನಿದೆಯಲ್ಲ ಅದೇ ದಾಸ್ಯ. ಆ ಹಂಬಲದಿಂದ ಕೂಡಿಕೊಂಡಿರ್ತಕ್ಕಂಥ ಸೇವಾ. ಸಖ್ಯಂ ಅವನಲ್ಲಿ ವಿಶೇಷವಾಗಿರತಕ್ಕಂಥ ಸ್ನೇಹ, ತಾಯಿಯಲ್ಲಿ ಎಲ್ಲರಲ್ಲಿ ಮಗುವಿಗೆ ವಿಶೇಷವಾಗಿ ಹೇಗೆ ಸ್ನೇಹ ಇರುತ್ತೋ ಹಾಗೆ ಭಗವಂತನಲ್ಲಿ ಸ್ನೇಹ. ಇನ್ನು ಕೊನೆಗೆ ಆತ್ಮನಿವೇದನ ಅಂದರು. ಆತ್ಮನಿವೇದನ ಅಂದರೆ ಆತ್ಮನಿ ವೇದನಂ ಅಂದರೆ ನಮ್ಮೊಳಗೆ ನಾವು ಚೆನ್ನಾಗಿ ತಿಳಿಯೋದು ಏನಂತ, ನಾನು ಇವನ ಅಧೀನ ಅಂತ. ಯಾವಾಗಲಿಂದಲೂ ಅಧೀನ, ಇವಾಗಿನ ಹೊಸದಾಗಿ ಇವಾಗೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ಳೋದು ಅಂತ ಏನಿಲ್ಲ, ಯಾವಾಗಿಂದಲೂ ಇವನ ಅಧೀನ ಆಗಿದ್ದೇನೆ. ಒಂದು ವಸ್ತುವನ್ನು ಒಬ್ಬರಿಗೆ ಅರ್ಪಣೆ ಮಾಡುವುದು ಅಂದರೆ ಇಷ್ಟರ ಪರ್ಯಂತ ನಮ್ಮ ಅಧೀನ ಈ ವಸ್ತು, ಇನ್ನು ಮುಂದೆ ನಿಮ್ಮ ಅಧೀನ. ಹಾಗೆ ನಮ್ಮನ್ನು ನಾವು ದೇವರಿಗೆ ಆತ್ಮನಿವೇದನ ಸಮರ್ಪಣೆ ಮಾಡುವುದು ಅಂದರೆ ಇಷ್ಟರವರೆಗೂ ನಿನ್ನ ಅಧೀನ ನಾನಲ್ಲ, ಇವಾಗಿಂದ ನಾನು ನಿನ್ನ ಅಧೀನ ಅಂತ ತಿಳಿದಂತ ಆಗುತ್ತೆ. ಇಲ್ಲ, ನಾವು ಅನಾದಿಯಿಂದ ಅವನ ಅಧೀನ ಅಂತ ತಿಳಿಯೋದೇ ಆತ್ಮ ನಿವೇದನ ಅಲ್ಲ, ಆತ್ಮನಿ ವೇದನ. ಇನ್ನು ಶ್ರವಣಾದಿಗಳೆಲ್ಲ ಹೇಳಿದ್ರಲ್ಲ, ಈ ಶ್ರವಣಾದಿಗಳ ಲಕ್ಷಣ ಹೇಗೆ ಅಂದರೆ ದೇವರ ಕುರಿತಾಗಿ ಕೇಳಬೇಕು, ದೇವರ ಕುರಿತಾಗಿ ಕೇಳಬೇಕು. ಅವನೇ ನಮ್ಮಲ್ಲಿ ಇದ್ದುಕೊಂಡು ಕೇಳುವಂತೆ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಇರಬೇಕು ಆ ಕೇಳುವಾಗ. ಏ ಸ್ವಾಮಿ, ನೀನೇ ಕೇಳಿಸ್ತಾ ಇದ್ದೀಯಾ, ನೀನೇ ಕೇಳುವಂತೆ ಮಾಡಿದ್ಯಾ, ಇಲ್ಲದಿದ್ದರೆ ನನಗೆ ಆಫೀಸಲ್ಲೇ ಕೂಡ್ತಾ ಇದ್ದೆ, ಇನ್ನೊಂದು ಕೂಡ್ತಾ ಇದ್ದೆ, ನಂಗೆ ಆಗ್ತಿದ್ದಿಲ್ಲ, ನಿನ್ನ ಅನುಗ್ರಹದಿಂದ ಕೂತಿದ್ದೇನೆ ಹರಿಯೇ. ಹಾಗೆ ನಿನ್ನ ಅನುಗ್ರಹದಿಂದ ನಮಗೆ ಶ್ರವಣ ಆಗ್ತಾ ಇದೆಯಪ್ಪ ಅಂತ ಬುದ್ಧಿಪೂರ್ವಕವಾಗಿ ಭಗವಂತನ ಶರಣಾಗತಿಯಿಂದ ಅವನ ಕಥಾದಿಗಳನ್ನು ಕೇಳಲಿಕ್ಕೆ ಕೂಡುವುದೇ ನಿಜವಾದ ಶ್ರವಣ. ಕೀರ್ತನವೂ ಹಾಗೆ, ಅವ ಮಾಡಿ ಮಾಡಿಸಿದ್ದು ಆ ಕೀರ್ತನೆ ನಾ ಮಾಡ್ತಾ ಇದ್ದೀನಿ ಅಂತ ತಿಳಿಯೋದೇ ನಿಜವಾದ ಕೀರ್ತನ. ಇನ್ನು ಸ್ಮರಣ ಅದು ಅಷ್ಟೇ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಇವೆಲ್ಲವೂ ಕೂಡ ನಿನ್ನನುಗ್ರಹದಿಂದ ಬಂದದ್ದಯ್ಯ ನಿನಗರ್ಪಿತ ಅಂತ ಯಾವಾಗ ಬರುತ್ತೋ ಅದು ಸರಿಯಾದ ಲಕ್ಷಣಗಳು. ಅಂಥ ಲಕ್ಷಣಗಳಿಂದ ಕೂಡಿದ ವಿಶೇಷವಾಗಿರತಕ್ಕಂಥ ಭಕ್ತಿಯೇ, ಪ್ರೀತಿಯೇ, ಭಕ್ತಿ ಅಂತ ಹೇಳಿದರೆ ಏನದು ಅಂದರೆ ಹೇಳುತ್ತಾರೆ, ಮಹಾತ್ಮ್ಯ ಜ್ಞಾನಪೂರ್ವಕವಾಗಿರತಕ್ಕಂಥ ಭಗವಂತನಲ್ಲಿ ನಾವು ಮಾಡುವ ರತಿ ಅಂದರೆ ಪ್ರೀತಿ, ಅದನ್ನು ಭಕ್ತಿ ಅಂತ ಕರೆದರು. ಅಂಥ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ ಅಂತ ಪ್ರಹ್ಲಾದರಾಜರು ಹೇಳಿದರು. ಆವಾಗ ತುಂಬ ಸಿಟ್ಟಿನಿಂದ ತನ್ನ ಶುಕ್ರಾಚಾರ್ಯರ ಮಕ್ಕಳಾಗಿರತಕ್ಕಂಥ ಶಂಡಾಮರ್ಕರನ್ನು ಕೇಳ್ತಾ ಇದ್ದಾರೆ ಈ ದೈತ್ಯರಾಜ. ಹೇ ಬ್ರಹ್ಮಬಂಧು, ಏನು ಮಾಡಿದ್ದೀಯ ನೀನು? ನನ್ನ ವಿಪಕ್ಷವಾಗಿರತಕ್ಕಂಥ ಶ್ರೀಹರಿಯನ್ನು ಆಶ್ರಯಿಸಿದ್ದಿ, ಅದಕ್ಕೆ ಹುಡುಗರಿಗೆ ಅಸಾರಂ ಗ್ರಾಹಿತೋ ಬಾಲೋ ಮಾನಾದ್ವತ್ತು ದುರ್ಮತೆ, ನನ್ನ ಅನಾದರ ಮಾಡಿ ಹುಡುಗರಿಗೆ ತಪ್ಪಾದಲ್ಲಿ ಹೇಳಿಕೊಡ್ತೀಯ ಅಂತ ಚೆನ್ನಾಗಿ ಹೇಳಿದರು. ಅದಕ್ಕೆ ಚೆನ್ನಾಗಿ ಅಂದರೆ ಸಿಟ್ಟಿನಿಂದ ಹೇಳಿದ. ಆವಾಗ ಗುರುಪುತ್ರ ಹೇಳ್ತಾರೆ, ಏ ರಾಜ, ಅದು ನಾನು ಹೇಳ್ಕೊಟ್ಟದ್ದಲ್ಲ, ಇನ್ನೊಬ್ರು ಹೇಳಿಕೊಟ್ಟದ್ದಲ್ಲ, ಏನು ನಿನ್ನ ಮಗ ಹೇಳ್ತಾ ಇದ್ದಾನಲ್ಲ, ನೈಸರ್ಗಿಕೀಯಂ ರಜಿರಸ್ಯ ರಾಜನ್ ನಿಯಚ್ಛಮನ್ಯುಂ ಕ್ವತದಾತ್ಮಮಾನಃ, ಇದರ ನಾವು ಹೇಳ್ಕೊಟ್ಟದ್ದಲ್ಲ, ಇನ್ನೊಬ್ರು ಹೇಳ್ಕೊಟ್ಟದ್ದಲ್ಲ, ಆ ಏನ ವಿಶೇಷವಾಗಿರತಕ್ಕಂಥ ಮನಸ್ಸಿನಲ್ಲಿ ಭಕ್ತಿ ಬರ್ತಾ ಇದೆ ಶ್ರೀಹರಿಯಲ್ಲಿ, ಅದು ನೈಸರ್ಗಿಕೀಯ ತಾನಾಗಿ ಬರ್ತಾದಷ್ಟೇ ಹೊರತು ಇನ್ನೊಬ್ಬರು ಹೇಳಿಕೊಟ್ಟದ್ದಲ್ಲ, ನಿನ್ನ ಸಿಟ್ಟನ್ನು ನಿಗ್ರಹ ಮಾಡಿಕೋ ಅಂತ ಗುರುಪುತ್ರರು ಹೇಳ್ತಾ ಇದ್ದ. ಆವಾಗ ಹೇಳಿದ, ಒಂದು ವೇಳೆ ಆ ಗುರುಗಳು ಹೇಳಿಕೊಡದಿದ್ದರೆ ನಿಂಗೆ ಎಲ್ಲಿಂದ ಬಂದಿದೆ? ಆವಾಗ ಪ್ರಹ್ಲಾದರಾಜರು ಉತ್ತರ ಕೊಡ್ತಾರೆ, ಮತಿರ್ನ ಕೃಷ್ಣೇ ಪರತ ಸ್ವತೋಪಿವ ಮಿಥೋಭಿಪದ್ಯೇತ ಗೃಹವ್ರತಾನಂ ಅದಾಂತ ಗೋಭಿರ್ವಿದ ವಿಷತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಂ. ವಿಶೇಷವಾಗಿ ದೇವರಲ್ಲಿ ನನ್ನ ಬುದ್ಧಿ ಇನ್ನೊಬ್ಬರಿಂದ ಬರಲ್ಲ, ನಾವಾಗಿ ಪ್ರಯತ್ನ ಪಟ್ಟು ಬರಲ್ಲಯ್ಯ, ಸ್ವಾಮಿಯ ಅನುಗ್ರಹ ಮಾಡಿ ಅವನ ಕಡೆ ಮನಸ್ಸು ಕೊಡ್ತಾ ಇದ್ದಾನೆ. ಗೋವುಗಳು ಅಂದರೆ ಇಂದ್ರಿಯಗಳು, ಅಂದರೆ ಅದಾಂತ ಗೋಭಿಹಿ, ಇಂದ್ರಿಯಗಳೇ ನಿಯಮನ ಮಾಡದೇ ಇರುವಂಥ ಸಜ್ಜನರಾದರೂ ಇಂದ್ರಿಯಗಳೇ ನಿಗ್ರಹ ಮಾಡದೇ ಇರತಕ್ಕಂಥ ಜೀವರಾಶಿಗಳಿಗೆ ಪುನಃ ಪುನಃ ಚರ್ವಿದ ಚರ್ವಿಣಾನ ತಮಿಸ್ವರಂಭ, ಆ ಯಾರಿಗಾದರೆ ವಿಶೇಷವಾಗಿರತಕ್ಕಂಥ ಇಂದ್ರಿಯಗಳನ್ನು ಗೆಲ್ಲದೆ ಸಂಸಾರದಲ್ಲೇ ಬಿದ್ದು ಏನು ಈ ಸುಖಾದಿಗಳನ್ನು ಪಟ್ಟದ್ದೇ ಪಟ್ಟು ತಮಸ್ಸಿಗೆ ಹೋಗತಕ್ಕಂಥವರೇನದಲ್ಲ, ಅಂಥವರಿಗೆ ದೇವರ ಮನಸ್ಸು ತಮಗಾಗಿ ಬರಲ್ಲ, ಇನ್ನೊಬ್ಬರು ಹೇಳಿಕೊಟ್ಟು ಬರಲ್ಲ ಅಂತ ಚೆನ್ನಾಗಿ ಹೇಳ್ತಾ, ನೈಷಾಂ ಮತಿ ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನವರ್ಣೀತ ಯಾವತ್. ದೊಡ್ಡವರ ಪಾದ ಧೂಳಿ ನಮ್ಮ ತಲೆಯ ಮೇಲೆ ಬೀಳುವ ಪರ್ಯಂತ, ಈ ಅಂದರೆ ಯಾರಾದರೆ ಮೇಲ್ನೋಟಕ್ಕೆ ಶಾಸ್ತ್ರಾಧ್ಯಯನಾದಿಗಳು ಮಾಡಿದಂತೆ ಇದ್ದರೂ ಅವರ ಬುದ್ಧಿ ದೇವರ ಪಾದವನ್ನು ಸ್ಪರ್ಶ ಮಾಡಲ್ಲ, ಮಾತು ಮಾಡುತ್ತಿರುತ್ತೆ, ಬುದ್ಧಿ ಮಾಡಲ್ಲ. ಆ ಅನರ್ಥಗಳ ನಾಶವೇ, ನಮ್ಮ ಮನಸ್ಸು ದೇವರ ಪಾದವನ್ನು ಸ್ಪರ್ಶ ಮಾಡಿದರೆ ಅನರ್ಥಗಳು ನಾಶ ಆಗಿಬಿಡುತ್ತೆ. ಆದ್ದರಿಂದ ಅಂಥ ಒಂದು ವಿಶೇಷವಾಗಿರತಕ್ಕ ದೇವರ ಪಾದದಲ್ಲಿ ಮನಸ್ಸು ಬರಬೇಕಂದರೆ ದೊಡ್ಡವರ ಪಾದ ಧೂಳಿಯ ಅಭಿಷೇಕ ಆಗಬೇಕು, ಇಲ್ಲದಿದ್ದರೆ ಬರಲ್ಲ ಅಂತ ಹೇಳಿದಾಗ ತುಂಬ ಸಿಟ್ಟಿನಿಂದ ತನ್ನ ತೊಡೆಯ ಮೇಲಿರತಕ್ಕಂಥ ಮಗುವನ್ನು ಕೆಳಗೆ ತಳ್ಳಿ ಹೇಳ್ತಾ ಇದ್ದಾನೆ. ವದ್ಧತಾಂ ಅಶ್ವಯಂ ವಧ್ಯೋ ನಿಸ್ಸಾರಯತ ನೈರ್ರತಾಃ ಅಯಂ ಮೇ ಭ್ರಾತೃ ಶೋಚ್ಯೋ ಹಿತ್ವಾ ಸ್ವಾನ್ ಸುಹೃದೋಧಮಃ ಪಿತೃವ್ಯಹಂತ ಸ್ವಪ್ರಾಣಾನ್ ವಿಷ್ಣೋ ದಾಸವದರ್ಪಯನ್. ವಿಷ್ಣೋರ್ವಾ ಸಾಧ್ವಸವು ಕಿನ್ನು ಕರಿಷ್ಯತಿ ಅಸಮಂಜಸಃ. ಇವನನ್ನು ಕೊಂದು ಬಿಡಿ, ಇವನು ಕೊಲ್ಲಲಿಕ್ಕೆ ಯೋಗ್ಯ. ಇವನು ವಿಶೇಷವಾಗಿರತಕ್ಕಂಥ ನನ್ನ ತಮ್ಮನನ್ನು ಕೊಂದಿರತಕ್ಕಂತಹ ಹರಿಯನ್ನು ಅನುಸರಿಸಿ ಹೋಗ್ತಾ ಇರತಕ್ಕಂಥವ. ತನ್ನ ಚಿಕ್ಕಪ್ಪನನ್ನು ಕೊಂದಿರತಕ್ಕಂತಹ ಶ್ರೀಹರಿಯ ಪಾದಕ್ಕೆ ತನ್ನ ಪ್ರಾಣಗಳನ್ನು ಅರ್ಪಣೆ ಮಾಡಿದ್ದಾನೆ. ವಿಷ್ಣುವಿಗಾದರೂ ಇವನೇನು ಒಳ್ಳೆಯದನ್ನು ಮಾಡುತ್ತಾನೆ. ಯಾಕೆ ಅಂದರೆ ಯಾರಾದರೆ ಜನ್ಮ ಕೊಟ್ಟಿದೆಯೋ ನಮಗೆ ದ್ರೋಹ ಮಾಡಿದರೆ ಇನ್ನು ವಿಷ್ಣುವಿಗೆ ದ್ರೋಹ ಮಾಡಲ್ಲೇನಿವನು ಅಂತ ತುಂಬ ಕಠಿಣವಾದ ಮಾತುಗಳನ್ನು ಹೇಳ್ತಾ ಇವನು ಕೊಲ್ಲಿ ಅಂತ ಹೇಳ್ತಾ ಇದ್ದಾನೆ. ಅದೇನಾಯಿತು ಎಂಬುದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.